ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಹ ಪತಯೇ ನಮಃ. ಭಗವಂತ ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ದುಷ್ಟರ ಸಂಹಾರಕ್ಕೋಸ್ಕರ ಮತ್ತು ಶಿಷ್ಟರ ಉದ್ಧಾರಕ್ಕೋಸ್ಕರ ಭಗವಂತ ಅವತಾರಗಳನ್ನು ಮಾಡಿದ್ದಾನೆ. ಅದರಲ್ಲಿ ಭಗವಂತನ ಅನೇಕ ಅವತಾರಗಳು ಬಹಳ ಮಂದಿಗೆ ಪರಿಚಿತವಲ್ಲ. ಅದರಲ್ಲಿಯೂ ಕೂಡ ಅನೇಕ ಮಂದಿಯ ಪ್ರಶ್ನೆ ಇದೆ, ಭಗವಂತ ಯಾಕೆ ಭಾರತದಲ್ಲಿ ಅವತಾರ ಮಾಡಬೇಕು, ಬೇರೆಯಲ್ಲಿ ಯಾಕೆ ಅವತಾರ ಮಾಡಬಾರದು, ಭಗವಂತ ಭಾರತಕ್ಕೆ ಮಾತ್ರ ಸಂಬಂಧಪಟ್ಟವನು, ಸಮಗ್ರ ಜಗತ್ತಿಗೆ ಸಂಬಂಧಪಟ್ಟವನಲ್ವ ಅಂತ ಅನೇಕ ಮಂದಿಯ ಆಕ್ಷೇಪ ಇದೆ. ವಸ್ತುತಃ ಭಗವಂತ ಸಮಗ್ರ ಜಗತ್ತಿಗೆ ಸಂಬಂಧಪಟ್ಟವರು. ನಮ್ಮ ಪ್ರಾಚೀನರು ಹೇಳಿದರು, ಸಮಗ್ರ ಜಗತ್ತಿನಲ್ಲಿ ಎಲ್ಲ ಇಡೀ ಪ್ರಪಂಚ ಒಂದು ಮನೆ ಅಂತ ಭಾವಿಸಿದರೆ ಅದರಲ್ಲಿ ಭಾರತ ಎಂಬುದೊಂದು ದೇವರ ಕೋಣೆ, ಭಗವಂತ ಹೆಚ್ಚಾಗಿ ದೇವರ ಕೋಣೆಯಲ್ಲೇ ಕಾಣಿಸ್ತಾನೆ ಎಂಬ ಕಾರಣದಿಂದ ಭಾರತ ಭೂಮಿ ಎಂಬ ಈ ಪುಣ್ಯ ಭೂಮಿಯಲ್ಲಿ ಭಗವಂತ ಹೆಚ್ಚು ಅವತಾರಗಳನ್ನು ಮಾಡಿದ ಅಂತ. ಅದರಲ್ಲಿಯೂ ಕೂಡ ಭಗವಂತನ ಅವತಾರಗಳಲ್ಲಿ ವಿಶೇಷವಾಗಿ ಜನಜನಿತವಾಗಿರ್ತಕ್ಕಂತಹ, ಜನಾನುರಾಗಕ್ಕೆ ಪಾತ್ರವಾಗಿರತಕ್ಕಂತಹ ಮತ್ತು ಜನಗಳ ಸಮಗ್ರ ಬದುವಿಗೆ ಬದುಕಿಗೆ ಒಂದು ನೀತಿಯನ್ನು ನಿರೂಪಿಸಿದ ಅವತಾರಗಳು ಅಂದರೆ ಅದು ರಾಮಾವತಾರ ಮತ್ತು ಕೃಷ್ಣಾವತಾರ. ಅಂತಹ ಅವತಾರಗಳಲ್ಲಿ ಶ್ರೀರಾಮನ ಅವತಾರವನ್ನು ಸದ್ಯದಲ್ಲೇ ನಾವು ಮುಂದೆ ಎದುರು ನೋಡುವಂತಹ ಒಂದು ಸಂದರ್ಭ ಇದೆ, ಅದು ಶ್ರೀರಾಮನವಮಿಯ ಒಂದು ಸಂದರ್ಭ. ಶ್ರೀರಾಮನವಮಿಯ ಉತ್ತಮ ದಿನವನ್ನು ನಾವು ಇನ್ನು ಕೆಲವೇ ದಿನಗಳಲ್ಲಿ ಸ್ವಾಗತಿಸಲಿಕ್ಕೆ ಇದ್ದೇವೆ. ರಾಮನ ಅವತಾರ ಎಂಬುದು ಭಗವಂತನ ದಿವ್ಯ ಅವತಾರಗಳಲ್ಲಿ ಒಂದಾದ ಅವತಾರ. ಭಗವಂತ ಮರ್ತ್ಯನಾಗಿ ಅವತಾರ ಮಾಡೋದು ಯಾಕೆಂದರೆ, ಮರ್ತ್ಯರು ಅರ್ಥಾತ್ ಮನುಷ್ಯರು ಭೂಮಿಯಲ್ಲಿ ಹೇಗೆ ವಿವಿಧ ಸಂದರ್ಭಗಳಲ್ಲಿ ನಾವು ನಡ್ಕೊಳ್ಬೇಕು ಅಂತ ಹೇಳೋದನ್ನು ಸೂಚನೆ ಮಾಡಲಿಕ್ಕೋಸ್ಕರ ಭಗವಂತ ಮನುಷ್ಯನಾಗಿ ಅವತಾರ ಮಾಡ್ತಾನೆ, ಅರ್ಥಾತ್ ಮನುಷ್ಯನಂತೆ ಕಾಣ್ತಾನೆ ಜಗತ್ತಿನಲ್ಲಿ. ರಾಮಾವತಾರ ಮತ್ತು ಕೃಷ್ಣಾವತಾರಗಳು ಇಂತಹ ಅವತಾರಗಳು. ಭಗವಂತ ಮನುಷ್ಯರಂತೆ ಜಗತ್ತಿನಲ್ಲಿ ನಮ್ಮ ಮಧ್ಯದಲ್ಲಿ ಕಾಡಿಕೊಂಡು ನಮ್ಮ ಜೀವನದಲ್ಲಿ ಎಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಬದುಕನ್ನು ನಿರೂಪಿಸಬೇಕು ಅಂತ ಹೇಳೋದನ್ನು ವಿಶೇಷವಾಗಿ ಪರಿಚಯಿಸಲಿಕ್ಕೋಸ್ಕರನೇ ರಾಮನಾಗಿ ಭಗವಂತ ಅವತಾರ ಮಾಡಿದ. ಆ ಮೂಲಕ ದುಷ್ಟರ ಸಂಹಾರ ಮತ್ತು ಶಿಷ್ಟರ ರಕ್ಷಣೆಯನ್ನು ಭಗವಂತ ಮಾಡಿದ. ಅದನ್ನು ರಾಮನ ಅವತಾರ ಒಂದು ವಿಶಿಷ್ಟವಾದ 7 ಎಂಬ ಸಂಖ್ಯೆಗೆ ಸಂಬಂಧಪಟ್ಟ ಅವತಾರ. ರಾಮನ ಅವತಾರಕ್ಕೂ 7 ಎಂಬ ಸಂಖ್ಯೆಗೆ ತುಂಬಾ ಸಂಬಂಧ ಇದೆ. ವಿಶೇಷವಾಗಿ ರಾಮನ ಅವತಾರ ಅದು 7ನೇ ಅವತಾರ. ಮತ್ಸ್ಯ ಕೂರ್ಮ ವರಾಹ ನೃಸಿಂಹ ವಾಮನ ರಾಮ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಎಂಬ ಅವತಾರಗಳಲ್ಲಿ ರಾಮಾವತಾರ ಎಂಬುದು ಭಗವಂತನ 7ನೇ ಅವತಾರ. ಹಾಗಾಗಿ 7 ಎಂಬ ಸಂಖ್ಯೆಗೂ ರಾಮನಿಗೂ ಒಂದು ಸಂಬಂಧ. ಮತ್ತು ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸ ಪುಷ್ಯ ಎಂಬುದರಲ್ಲಿ ಪುನರ್ವಸ ಎಂಬ 7ನೇ ನಕ್ಷತ್ರ ರಾಮನ ನಕ್ಷತ್ರ, ಅಂದು ರಾಮ ಹುಟ್ಟಿದ್ದು. ಮತ್ತು ರಾಮಾಯಣದಲ್ಲಿ 7 ಕಾಂಡಗಳು, ಹೀಗೆ ರಾಮನಿಗೂ 7 ಎಂಬ ಸಂಖ್ಯೆಗೂ ವಿಶಿಷ್ಟವಾದ ಒಂದು ರೀತಿಯ ಸಂಬಂಧ ಇದೆ. ಅಂತಹ ರಾಮನ ಅವತಾರದ ಮೂಲಕ ರಾಮ ಏನು ಮಾಡಿದ ಅಂದರೆ ರಾವಣನನ್ನು ಸಂಹಾರ ಮಾಡಿದ. ರಾಮಾದಿ ಅನೇಕ ಅವತಾರಗಳಲ್ಲಿ ಮುಖ್ಯ ಉದ್ದೇಶ ಏನು ಅಂದರೆ ದುಷ್ಟರ ಸಂಹಾರ. ಅದರಲ್ಲಿಯೂ ಕೂಡ ಸನಕಾದಿ ಋಷಿಗಳ ಶಾಪ ಜಯ ವಿಜಯರಿಗೆ ಇತ್ತು. ವೈಕುಂಠವನ್ನು ಪ್ರವೇಶ ಮಾಡುವ ಸಂದರ್ಭ ಬಂದಾಗ ಜಯ ವಿಜಯರು ಋಷಿಗಳನ್ನು ತಡೆದಕ್ಕೋಸ್ಕರ ಋಷಿಗಳು ಶಾಪ ಕೊಟ್ಟರು, ನೀವು ಭಗವಂತನ ದ್ವೇಷಿಗಳಾಗಿ 3 ಜನ್ಮವನ್ನು ಪಡೆಯಬೇಕು ಅಂತ. ಆ ಶಾಪದ ಫಲವಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪು, ರಾವಣ ಕುಂಭಕರ್ಣ ಮತ್ತು ಶಿಶುಪಾಲ ದಂತವತ್ರ ಎಂಬ 3 ಭಗವದ್ವೇಷಿಗಳು ಹುಟ್ಟಿದರು ಜಯ ವಿಜಯರು. ಅದರಲ್ಲಿ ರಾವಣ ಕುಂಭಕರ್ಣನೆಂಬ ಜಯ ವಿಜಯರ ಭಗವದ್ವೇಷದ ಸಂದರ್ಭದಲ್ಲಿ ಆ ರಾವಣ ಕುಂಭಕರ್ಣನನ್ನು ಉಪಸಂಹಾರ ಮಾಡಲಿಕ್ಕೋಸ್ಕರನೇ ಶ್ರೀರಾಮನ ಅವತಾರ ಆಯಿತು. ಇಡೀ ರಾಮಾಯಣಕ್ಕೆ ಒಂದು ರೀತಿಯ ಚಾಲನೆ ಕೊಟ್ಟವಳು ಸೀತಾಮಾತೆ. ಸೀತೆಯ ಪ್ರಸಂಗದಿಂದಾಗಿ ಸಮಗ್ರ ರಾಮಾಯಣದ ನಿರೂಪಣೆ ಆಗುತ್ತೆ. ಅಕಸ್ಮಾತ್ ಆಗಿ ಅವಳು ದೈತ್ಯನ ಪಾಲಾಗುವಂತಹ ಸಂದರ್ಭ ಬಂದಾಗ ಅವಳಿಂದಾಗಿ ಇಡೀ ರಾಮಾಯಣದ ಯುದ್ಧ ನಡೆಯುತ್ತೆ. ಹಾಗಾಗಿ ರಾಮ ಅದರಿಂದ ಒಂದು ಸೂಚನೆ ಕೊಡ್ತಾ ಇದ್ದಾನೆ ಅಂತ ಆಚಾರ್ಯ ಭದ್ರ ಹೇಳ್ತಿದ್ದಾರೆ. ಏನಂದ್ರೆ ಸ್ತ್ರೀ ಸಂಗೀನ ಮಿತಿಗತಿಂ ಪ್ರತಿನಿಶ್ಚಾರ ಅಂತ. ರಾಮ ಕಾಡಿನಲ್ಲಿ ಓಡಾಡುವುದು, ಅವನು ಸೀತೆಗೋಸ್ಕರ ಬೇಡುವಂತಹದ್ದು ಮತ್ತು ವಿವಿಧ ಮಂದಿಯ ಸಹಕಾರ ಕೇಳುವಂತಹದ್ದು, ಅಳುವಂತಹದ್ದನ್ನೆಲ್ಲ ನೋಡಿದಾಗ ಭಗವಂತ ಯಾಕೆ ಹೀಗೆ ಮಾಡ್ತಾನೆ, ಸರ್ವಸಮರ್ಥನಾದ ಸರ್ವಜ್ಞನಾದ ಭಗವಂತನಿಗೂ ಈ ರೀತಿಯ ಮಾನವ ಸಹಜಾದ ದುಃಖಗಳಿದ್ದೇವೇನು, ಅಥವಾ ಸೀತೆಗೋಸ್ಕರ ಸೀತೆ ರಾಮನಿಂದ ವಿಯೋಗಳಾಗ್ತಾಳೋ, ಹೀಗೆಲ್ಲ ಅನೇಕ ಪ್ರಶ್ನೆಗಳು ಬರ್ತವೆ. ರಾಮನಿಗೆ, ಸರ್ವಜ್ಞನಾದ ರಾಮನಿಗೂ ಸೀತೆಗೆ ಯಾವತ್ತೂ ವಿಯೋಗ ಇಲ್ಲ, ಅವರು ಜೊತೆಯಾಗಿ ಇರುವವರು. ಮಾತ್ರವಲ್ಲ, ರಾಮ ಕಾಡಿನಲ್ಲಿ ಅಲ್ಲಾಡಬೇಕಾದ ಅಗತ್ಯನೂ ಇಲ್ಲ. ಸರ್ವಶಕ್ತನಾದ ಭಗವಂತನಿಗೆ ಸುಗ್ರೀವಾದ ಯಾರ ಸಹಕಾರವೂ ಕೂಡ ಬೇಕಾಗಿರಲಿಲ್ಲ. ಆದರೂ ಇದೆಲ್ಲ ಸಂದರ್ಭಗಳು ಏನು ಅಂದರೆ, ಒಬ್ಬ ಮನುಷ್ಯ ಒಂದು ಹೆಣ್ಣಿಗೋಸ್ಕರ ಕಷ್ಟಪಡಬೇಕಾದ ಸಂದರ್ಭಗಳು ಬಂದರೆ ಅವನು ಯಾವ ರೀತಿ ನಡ್ಕೊಳ್ಬೇಕು ಅಂತ ಹೇಳುವುದಕ್ಕೂ, ಮತ್ತು ರಾಮನಂತಹ ಒಬ್ಬ ದೇವತಾವತಾರ ಏಕಪತ್ನಿ ವ್ರತದ ಮೂಲಕ ಜಗತ್ತಿಗೆ ಒಂದು ಆದರ್ಶವನ್ನು ಹೇಗೆ ತೋರಿಸಿದ್ದಾನೆ ಅಂತ ಹೇಳುವುದಕ್ಕೂ, ಮತ್ತು ಒಬ್ಬ ಮನುಷ್ಯ ವಿಭಿನ್ನ ಸಂದರ್ಭಗಳಲ್ಲಿ ಯಾವ ರೀತಿಯ ಸುಖ ಕಷ್ಟಗಳಿಗೆ ಒಳಗಾಗ್ತಾನೆ ಅಂತ ಹೇಳುವುದನ್ನು ತೋರಿಸಿಕೊಡ್ಲಿಕ್ಕೋಸ್ಕರ ರಾಮ ಮನುಷ್ಯನಾಗಿ ಅವತಾರ ಮಾಡಿ ನಮಗೆಲ್ಲ ಕಂಡುಕೊಂಡು ನಾವು ಮನುಷ್ಯರಾಗಿ ಯಾವ ರೀತಿಯ ನಿಷ್ಠೆಯನ್ನು ಉಳಿಸಿಕೊಳ್ಬೇಕು ಎಂಬುದನ್ನು ಕಲೀಲಿಕ್ಕೋಸ್ಕರನೇ ಕಲಿಸಲಿಕ್ಕೋಸ್ಕರನೇ ಭಗವಂತ ಅವತಾರ ಮಾಡಿದ. ಹಾಗಾಗಿ ಒಂದು ಮಾತು ಇದೆ, ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ ಅಂತ. ಕೃಷ್ಣನ ಅವತಾರದಲ್ಲಿ ಅವನು ಏಕಪತ್ನಿ ವ್ರತಸ್ಥನಲ್ಲ, ಅನೇಕ ಹೆಣ್ಣದರನ್ನು ಪಡೆದಿದ್ದಾನೆ, ಅದು ನಮಗೆಲ್ಲ ಆದರ್ಶ ಅಲ್ಲ. ಆದರೆ ರಾಮ ಏನು ಮಾಡಿದ್ದಾನೆ ಅಂದರೆ, ಅವನು ಒಂದೇ ಹೆಂಡತಿಯನ್ನು ಪಡ್ಕೊಂಡು ಏಕಪತ್ನಿ ವ್ರತನಾಗಿ ಮತ್ತು ಪಿತೃಪಾಕ್ಯ ಪರಿಪಾಲನೆ ಮಾಡುವುದರ ಮೂಲಕ ಹಿರಿಯರಿಗೆ ಕೊಡಬೇಕಾದ ಗೌರವ ಮತ್ತು ನೈತಿಕವಾದ ನಿಷ್ಠೆಯನ್ನು ಹೇಗೆ ತೋರಿಸಬೇಕು ಅಂತ ಹೇಳುವುದಕ್ಕೆ ಒಂದು ಆದರ್ಶವಾಗಿ ರಾಮನಿದ್ದಾನೆ. ಕೃಷ್ಣ ನುಡಿದಂತೆ ನಾವು ನಡೀಬೇಕು. ಅದಕ್ಕೋಸ್ಕರ ಭಗವಾನ್ ಉವಾಚ ಅಂತ ಎಲ್ಲ ಗೀತೆಗಳಲ್ಲಿ ಕೂಡ, ಗೀತೆ ಎಲ್ಲ ಕಡೆಯಲ್ಲಿ ಕೂಡ ಉವಾಚ ಅಂತ ಭಗವಂತ ಹೇಳಿದ ಅಂತ. ಅವನು ನುಡಿದದ್ದು ಏನು ಅದನ್ನು ಆಚರಿಸಬೇಕಾಗುತ್ತೆ. ಅವನು ನಡೆದಂತೆ ನಾವು ನಡೀಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ ಮನುಷ್ಯನಿಗೆ. ಹಾಗಾಗಿ ಕೃಷ್ಣ ನುಡಿದಂತೆ ನಡೀಬೇಕು, ರಾಮ ನಡೆದಂತೆ ನಡೀಬೇಕು ಅಂತ ಹೇಳುವಂತ ಒಂದು ಮಾತು ನಮ್ಮಲ್ಲಿ ಜಗತ್ ಪ್ರಸಿದ್ಧವಾಗಿದೆ. ಹಾಗಾಗಿ ರಾಮ ಎಂಬುದು ಒಬ್ಬ ಮನುಷ್ಯ ಹೇಗೆ ಜೀವನದಲ್ಲಿ ನಡೀಬೇಕು, ಯಾವ ರೀತಿಯ ಆದರ್ಶ ಪುರುಷನಾಗಿ ಬದುಕಬೇಕು ಎಂಬುದಕ್ಕೆ ಒಂದು ವಿಶಿಷ್ಟವಾದ ದೃಷ್ಟಾಂತ. ಆ ರಾಮನ ತ್ಯಾಗ ಜಗತ್ತಿಗೆ ಆದರ್ಶ. ಅವನ ಮುಂದೆ ಸಮಗ್ರವಾದ ಅಯೋಧ್ಯೆಯ ದೊಡ್ಡ ಅರಮನೆ, ಸಮಗ್ರವಾದ ಸಂಪತ್ತು, ಬಂಗಾರದ ಪಲ್ಲಕ್ಕಿ ಮತ್ತು ಸಿಂಹಾಸನ ಎಲ್ಲವೂ ಕಣ್ಣ ಮುಂದೆ ಇದ್ದಾಗಲೂ ಕೂಡ ಕೇವಲ ತಂದೆಯ ವಾಕ್ಯಕ್ಕೋಸ್ಕರ ಅವನು ತನ್ನ ಮೈಯಲ್ಲಿರುವಂತಹ ಸರ್ವಾಂಗ ಸುಂದರವಾಗಿರತಕ್ಕಂಥ ಆಭರಣಗಳನ್ನು, ಪಟ್ಟಪೀತಾಂಬರಗಳನ್ನೆಲ್ಲ ಬದಲು ಮಾಡಿ ಕೇವಲ ನಾರು ಮಡಿಯುಟ್ಟು ಅವನನ್ನೇ ಹಿಂಬಾಲಿಸುವಂತಹ ಸೀತೆಯು ಕೂಡ ಸಮಗ್ರ ತ್ಯಾಗವನ್ನು ಮಾಡಿ ಲಕ್ಷ್ಮಣನಿಗೆ ಸಿಗಬೇಕಾಗಿರತಕ್ಕಂತಹ ಆಸ್ಥಾನದ ಬಗ್ಗೆ ಚೂರು ಚಿಂತನೆ ಮಾಡದೆ ಇಡೀ ಎಲ್ಲ ಸಮಗ್ರ ಭೋಗಭಾಗ್ಯಗಳನ್ನು ತೊರೆದು ಕಾಡಿಗೆ ನಡೆದ ಶ್ರೀರಾಮ ನಮಗೆಲ್ಲ ಆದರ್ಶ. ಹಾಗಾಗಿ ಅವನು ಸ್ನೇಹಂ ದಯಾಂಚ ಸತರಂ ಯದಿವಾ ಜಾನಕೀಮಪಿ ಆರಾಧನಾಯ ಲೋಕಸ್ಯ ಮುಂಚತು ನಾಸ್ತಿ ನೇವ್ಯಥ ಅಂತ ಒಂದು ಕಡೆ ಹೇಳ್ತಾನೆ. ನಾನು ಸ್ನೇಹವನ್ನು, ದಯೆಯನ್ನು, ಸ್ನೇಹ ದಯೆಗೆ ಪಾತ್ರರಾಗಿರ್ತಕ್ಕಂಥ ಸೀತೆಯನ್ನು ಕೂಡ ಜನರಿಗೋಸ್ಕರ ನಾನು ತ್ಯಾಗ ಮಾಡಬೇಕಾದ ಪ್ರಸಂಗ ಬಂದರೆ ತ್ಯಾಗ ಮಾಡಲೇಬೇಕು. ಯಾಕೆಂದರೆ ನಮ್ಮ ನೈತಿಕ ಮೌಲ್ಯ ಪ್ರಜೆಗಳಿಗೆ ಆದರ್ಶವಾಗುತ್ತೆ. ಒಂದು ವೇಳೆ ಪ್ರಜೆಗಳು ಅಪಾರ್ಥ ಮಾಡಿಕೊಳ್ತಾರಂತಾದರೆ, ಯಾರಾದ್ರ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ಅಂತಾದರೆ, ಆವಾಗ ನಾನು ಎಲ್ಲವನ್ನು ತ್ಯಾಗ ಮಾಡಬೇಕಾದ ಪ್ರಸಂಗ ಬಂದರೂ ಕೂಡ ಪ್ರಜೆಗಳಿಗೋಸ್ಕರ ನಾನು ಎಲ್ಲವನ್ನು ತ್ಯಾಗ ಮಾಡ್ತೇನೆ ಅಂತ ರಾಮ ಒಂದು ಕಡೆ ಹೇಳ್ತಾನೆ. ಹಾಗಾಗಿ ಪ್ರಜೆಗಳ ಮೇಲೆ ರಾಮನಿಗಿದ್ದ ಪ್ರೀತಿ ಮತ್ತು ರಾಜನಾಗಿ ಹೇಗೆ ಪ್ರಜೆಗಳಿಗೆ ತಾನು ತೋರ್ಪಡಿಸಿಕೊಳ್ಬೇಕು, ಯಥಾ ರಾಜ ತಥಾ ಪ್ರಜಾ ಅಂತ, ಒಬ್ಬ ರಾಜ ಯಾವ ಆದರ್ಶವನ್ನು ಇಟ್ಕೊಳ್ತಾನೋ ಅದನ್ನೇ ಪ್ರಜೆಗಳು ಕೂಡ ಪಾಲಿಸ್ತಾರೆ. ಅದರಿಂದ ರಾಜ ಆದರ್ಶವನ್ನು ಮೀರಿದ್ರೆ ಪ್ರಜೆಗಳ ಬದುಕು ಹಾಳಾಗುತ್ತೆ ಎಂಬ ಕಾರಣದಿಂದ ರಾಮ ಇಡೀ ಸಮಗ್ರ ಬದುಕನ್ನು ಆದರ್ಶಮಯವಾಗಿ ಕಳೆದ. ಇಡೀ ರಾಮ ಮಾತ್ರ ಅಲ್ಲ, ರಾಮಾಯಣದರು ಎಲ್ಲ ಪಾತ್ರಗಳು ಕೂಡ ಈ ನಮ್ಮ ಬದುಕಿಗೆ ಆದರ್ಶವಾದ ಪಾತ್ರಗಳು. ಅಂತಹ ಶ್ರೀರಾಮನ ಅವತಾರದ ಮೂಲಕ ನಾವು ಬದುಕಿಗೆ ಚೈತನ್ಯವನ್ನು ಪಡೆಯಬೇಕು, ಸ್ಫೂರ್ತಿಯನ್ನು ಪಡೆಯಬೇಕು. ಜೀವನದ ವಿಭಿನ್ನ ಸಂದರ್ಭಗಳಲ್ಲಿ ಹೇಗೆ ನಾವು ನಡ್ಕೊಳ್ಬೇಕು ಅಂತ ಹೇಳಿದಕ್ಕೆ ರಾಮ ಒಬ್ಬ ಜ್ವಲಂತನಾದ ಉದಾಹರಣೆ, ಭಗವಂತನ ಶ್ರೇಷ್ಠವಾದ ಅವತಾರ. ರಾಮ ಕುಂಭಕರ್ಣಾದಿಗಳನ್ನೆಲ್ಲ, ರಾವಣ ಕುಂಭಕರ್ಣಾದಿಗಳನ್ನೆಲ್ಲ ಶ್ರೀರಾಮ ಹತ್ಯೆ ಮಾಡಿದ. ರಾವಣ ಎಂಬುದು ಅದು ಆಸುರ ಶಕ್ತಿಯ ಒಂದು ದೊಡ್ಡ ಪ್ರಭಾವ, ಕುಂಭಕರ್ಣ ಎಂಬುದು ಒಂದು ಆಲಸ್ಯದ ಸಂಕೇತ. ಆಲಸ್ಯ ಮತ್ತು ಆಸುರ ಶಕ್ತಿ ಎರಡು ನಮ್ಮಿಂದ ದೂರವಾದರೆ, ನಮ್ಮಲ್ಲಿ ದೈವಿ ಶಕ್ತಿ ಮತ್ತು ಕ್ರಿಯಾಶೀಲತೆ ಉಂಟಾದರೆ ನಾವು ಖಂಡಿತ ಸಮಾಜಕ್ಕೆ ಒಂದು ದೊಡ್ಡ ಸಂಪತ್ತಾಗ್ತೇವೆ. ಅಂತಹ ಒಂದು ಕ್ರಿಯಾಶೀಲತೆಗೆ ಮತ್ತು ಆಲಸ್ಯದ ವಿರುದ್ಧವಾದ ಕ್ರಿಯಾಶೀಲತೆಗೆ ಮತ್ತು ದೈವಿ ಶಕ್ತಿಯ ಪ್ರತಿಬಿಂಬ ಅದು ಶ್ರೀರಾಮನಾಗಿದ್ದಾನೆ. ಅಂತಹ ಶ್ರೀರಾಮನ ಆದರ್ಶ ನಮ್ಮ ಮುಂದೆ ನಿರಂತರವಾಗಿರಲಿ. ನಮ್ಮ ಮುಂದೆ ಮಾತ್ರ ಅಲ್ಲ, ಮುಂದೆ ಬರತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಶ್ರೀರಾಮನ ಕಥೆ, ರಾಮಾಯಣದ ಮಹತ್ವ, ಎಲ್ಲ ರಾಮಾಯಣದ ಪಾತ್ರಗಳ ಬಗ್ಗೆ ಪರಿಚಯ ಕೊಡುವುದರ ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿಯ ಮೇರು ವ್ಯಕ್ತಿತ್ವವನ್ನು ಎಲ್ಲ ಮುಂದಿನ ಪರಂಪರೆಗಳಿಗೆ ಪರಿಚಯಿಸಿಕೊಡುವಂಥ ಕೆಲಸ ನಮ್ಮಿಂದ ಆಗಬೇಕು. ಅದಕ್ಕೆ ರಾಮನವಮಿ ಎಂಬುದು ಒಂದು ಸಾಂಕೇತಿಕವಾಗಿರತಕ್ಕಂಥ ದಿನವಾಗಲಿ, ಆ ಮೂಲಕ ನಮ್ಮ ಬದುಕು ಉದ್ಧಾರವಾಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಎಲ್ಲ ಮಂದಿಗೂ ಸಂದೇಶವನ್ನು ಕೊಡ್ತಾ ಇದ್ದೇವೆ.